ಈ ವೆಂಕಟೇಶ ಮಹಾತ್ಮ್ಯಂ, ರಾಜ ವೆಂಕಟರಮಣನನ್ನ ಹೇಗೆ ನಾವು ಚಿಂತನೆ ಮಾಡಬೇಕು ಎಂಬುದನ್ನ ವಾದಿರಾಜರು ತೀರ್ಥ ಪ್ರಬಂಧದಲ್ಲಿ, ಅದರಲ್ಲಿ ಒಂದು ಪೂರ್ವ ಪ್ರಬಂಧ ಅಂತಿದೆ, ಪೂರ್ವ ಪ್ರಬಂಧ ಆ ಒಂದು ಚಾಪ್ಟರ್ಲಿ ಈ ವೆಂಕಟೇಶರ ಬಗ್ಗೆ 11 ಶ್ಲೋಕದಿಂದ ವರ್ಣನೆ ಮಾಡ್ತಾರೆ. 12ನೇ ಶ್ಲೋಕ ಬಂದು ಸುವರ್ಣಮುಖಿ ನದಿ ಆ ಒಂದು ಸ್ಮರಣೆಯನ್ನು ತಂದು ಕೊಡ್ತಾ ಇದ್ದಾರೆ. ಈ ವೆಂಕಟೇಶ ಹೇಗೆ ಸ್ಮರಣೆ, ವೆಂಕಟರಮಣನ ನೋಡಿದಾಗ ಏನು ಚಿಂತನೆ ಬರಬೇಕಂದ್ರೆ, ಈ ಶ್ರೀನಿವಾಸ ಅಂಬವನು, ಶ್ರೀನಿವಾಸ ಶ್ರೀ ಅಂದ್ರೆ ಶ್ರೀ ಲಕ್ಷ್ಮೀ ನಿವಾಸ ಅದೊಂದು ಅರ್ಥ ಇದ್ರು, ಶ್ರೀ ಅಂದ್ರೆ ಬೇರೆ ಒಂದು ಇಲ್ಲ, ನಮ್ಮ ತಲೆಯಲ್ಲಿ ಇರುವಂತ ಈ ಜ್ಞಾನ ಇಂದ್ರಿಯಗಳು, ನಮ್ಮಲ್ಲಿ ಇರುವಂತ ಈ ಜ್ಞಾನಕ್ಕೆ ಸಾಧನವಾದಂತ ಈ ಜ್ಞಾನ ಇಂದ್ರಿಯಗಳೇ ಶ್ರೀಗಳು. ಆ ಶ್ರೀಯಲ್ಲಿ ಅವನು ನಿವಾಸ ಚೆನ್ನಾಗಿ ವಾಸ ಮಾಡಿಕೊಂಡು ಇದ್ದಾನ ಅಂಬೋ ಸ್ಮರಣೆ ಬೇಕು. ಅಂದ್ರೆ ಬೇಸಿಕಲಿ ಈ ಇಂದ್ರಿಯಗಳು ಮಾತ್ರ ಇಲ್ಲ, ನಮ್ಮ ಜೀವ ಬಂದು ಜ್ಞಾನ ನಾವು ಸಜ್ಜೀವರು ಅಂದ್ರೆ ಜ್ಞಾನ ಆನಂದಮಯರಾದವರು ನಾವು. ಸೊ ನಮ್ಮ ಜೀವನದಲ್ಲಿ ಇವನು ಶ್ರೀನಿವಾಸನಾಗಿ ಅವನು ಇದ್ದಾನೆ ಅಂತ ತಿಳ್ಕೊಬೇಕು. ಅಂದ್ರೆ ಬೇಸಿಕಲಿ ಇಟ್ ಈಸ್ ಯುವರ್ ಬಿಂಬರೂಪ, ಈ ಬಿಂಬರೂಪ ಇದು ನಮ್ಗೆ ಹರಿಕಥಾನುಸಾರ ಮೂಲಕವಾಗಿ ನಮ್ಗೆ ಶ್ರೀಕಾರದಿಂದ ಅವರು ಶುರು ಮಾಡಿದ್ರು. ಆವಾಗ ಈ ಅರ್ಥ ನಮ್ಗೆ ಹರಿಕಥಾನುಸಾರದಿಂದ ನಮ್ಗೆ ಚೆಂದಾಗೆ ಮನವರಿಕೆ ಆಗತ್ತೆ. ಈ ಬಿಂಬವನ್ನ ಹೇಗೆ ನಾವು ತಿಳ್ಕೊಬೇಕು ಅಂದ್ರೆ, ಒಂದು ಮುಖ ಈಸ್ ಈ ಶ್ರೀನಿವಾಸನ ದರ್ಶನ, ಶ್ರೀನಿವಾಸ ಕಲ್ಯಾಣ ಅಂದ್ರೆ, ಕಲ್ಯಾಣ ಅಂದ್ರೆ ಈ ನಾರಾಯಣ ಈ ಬಿಂಬರೂಪಿ ನನ್ನ ಒಳಗೆ ಇದ್ದಾನೆ ಅಂತ, ಈ ಜೀವನ ಒಟ್ಟಿಗೆ ಇದ್ದಾನೆ ಅಂತ ತಿಳ್ಕೊಳ್ಳೋದೇ ಅದು ಕಲ್ಯಾಣ. ಕಲ್ಯಾಣ ಅಂದ್ರೆ ಒಟ್ಟು ಸೇರುವುದು, ಅದು ಮೂಲಕವಾದ ಆನಂದ. ಅಂದ್ರೆ ನಮ್ಮ ಚಿಂತನೆ ಈ ಬಿಂಬನಲ್ಲಿ ಭಗವಂತನಲ್ಲಿ ಇಡಬೇಕು, ಅದೇ ಕಲ್ಯಾಣ ಆಗತ್ತ, ಶ್ರೀನಿವಾಸ ಕಲ್ಯಾಣ ಆಗತ್ತ. ಇವನನ್ನ ಹೇಗೆ ಚಿಂತನೆ ಮಾಡಬೇಕು ಅವ್ರು ಹೇಳ್ತಾರ. ಫಸ್ಟ್ ಏನ್ ಹೇಳ್ತಾರಂದ್ರ, ಈ ಭಗವಂತ, ಈ ಬಿಂಬರೂಪನಾದ ಭಗವಂತ ಶ್ರೀನಿವಾಸ ಮೂರ್ತಿಯಾಗಿ ಆ ಒಂದು ತಿರುಪತಿಯಲ್ಲಿ ನಿಂತಿದ್ದಾನೆ. ಅವನು ಹೇಗೆ ನಿಂತಿದ್ದಾನೆ ಅಂದ್ರೆ, ಒಂದು ಎತ್ತರವಾದ ಪ್ರದೇಶದಲ್ಲಿ ನಿಂತಿದ್ದಾನಂತ. ಹೇಗೆ ದೇವರು ಈ ಭೂಲೋಕ ಅಂತ ತಕೊಂಡಾಗ ಮೇರು ಅಂಬೋದು ಒಂದು ಕಣ್ಣಿಗೆ ಕಾಣಿಸೋದಲ್ಲ, ಆ ಮೇರು ಶಿಖರದಲ್ಲಿ ಅವನು ಆ ಶ್ರೀನಿವಾಸ ಇದ್ದು ಮೇಲಿಂದ ನೋಡ್ತಾನಂದ್ರೆ, ಯಾಕೆಂದ್ರೆ ಆಪ್ತನಾದವನು ಹೇಗೆ ಇರಬೇಕಂದ್ರೆ, ಆಪ್ತನಾದವನನ್ನ ಎಲ್ಲಿ ಇದ್ರೂ ಅವನು ಒಂದು ಎತ್ತರವಾದ ಒಂದು ಪ್ರದೇಶದಲ್ಲಿ ಅವನು ಇದ್ದಾಗ ನಾವು ನೋಡ್ತೀವಿ. ಯಾರನ್ನಾರು ಒಂದು ಸ್ಪೀಕರ್ ಯಾರು ಇದ್ರೆ ಒಂದು ಸ್ಟೇಜ್ ಹಾಕ್ತಾರೆ, ಆ ಸ್ಟೇಜ್ ಅಲ್ಲಿ ಅವನು ನಿಂತಿರ್ತಾನೆ. ಅವ್ನು ನಿಂತಿದ್ರೆ ಎಲ್ಲರಿಗೇನೋ ಅವನಿಗೆ ದರ್ಶನ ಸಿಕ್ಕತ್ತೆ. ಹಾಗೇನೆ ಈ ಭಗವಂತ ಒಂದು ಎತ್ತರವಾದ ಜಾಗೆಯಲ್ಲಿ ನಿಂತಿದ್ದಾನೆ, ನಮ್ಮ ಬುದ್ಧಿಯಲ್ಲಿ ನಮ್ಮ ಜೀವನದಲ್ಲಿ ಅವನು ನಿಂತಿದ್ದ ಈ ಶ್ರೀನಿವಾಸ ಅಲ್ಲಿ ಭೂವೈಕುಂಠ ಅಂತ ಹೇಳ್ತಾರ. ಗರುಡ ದೇವರು ತಂದಿಟ್ರಂತ ಒಂದು ವೈಕುಂಠವನ್ನ ಇಲ್ಲಿ ಭೂಮಿಗೆ ತಂದಿಟ್ರಂತ. ಸೊ ಅದಕ್ಕೆ ಭೂವೈಕುಂಠ ಅಂತ ಹೇಳ್ತಾರೆ. ಅಲ್ಲಿ ಎತ್ತರವಾದ ಒಂದು ಜಾಗೆಯಲ್ಲಿ ಇದ್ದಾನೆ. ಯಾಕೆ ಎಲ್ಲರಿಗೇನು ಕಾಣಿಸಬೇಕು ಅಂಬುದು ಒಂದು. ಇನ್ನೊಂದು, ಇವನು ವಿಶ್ವದ ಚಕ್ಷು ಅಂತ ಹೇಳ್ತಾರ. ಇವನಿಗೆ ಎಲ್ಲಾ ಕಡೆನು ಕಣ್ಣಿದೆ, ಇವನು ಎಲ್ಲರನ್ನು ನೋಡ್ತಾನೆ. ಇವನನ್ನ ನಾವು ಆಪ್ತ ಅಂತ ತಿಳ್ಕೋಬೇಕು. ಇವನು ವ್ಯಾಪ್ತನಾದವನು, ಆಪ್ತನಾಗಿ ಇದ್ದಾನೆ ಅಂತ ಅದನ್ನ ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ನಿಂತು ಎಲ್ಲರನ್ನ ಮೇಲೇನು ಕಣ್ಣಿಟ್ಟಿದ್ದಾನೆ ವೆಂಕಟೇಶ ಅಂತ ಫಸ್ಟ್ ಶ್ಲೋಕದಲ್ಲಿ ಹೇಳ್ತಾರೆ. ಇನ್ನೊಂದು ಶ್ಲೋಕದಲ್ಲಿ ಈ ವೆಂಕಟರಮಣನ ವರ್ಣನೆಯನ್ನ ಕೊಡ್ತಾರೆ. ಈ ವೆಂಕಟರಮಣ ಹೇಗಿದ್ದಾನೆ ಏನ್ ತಿಳ್ಕೋಬೇಕು ಅಂದ್ರೆ, ಹೇಳ್ತಾರೆ ಇವನು ತನ್ನ ಎರಡು ಕೈಯಲ್ಲಿ ಶಂಖ ಚಕ್ರವನ್ನ ಧರಿಸಿದ್ದಾನಂತ. ಇನ್ನೊಂದು ಎರಡು ಕೈಯಲ್ಲಿ ಎಡಗೈ ಅವನ ಸೊಂಟ ಹತ್ರ ಇದಂತ, ಬಲ ಕೈಯಲ್ಲಿ ತನ್ನ ಪಾದವನ್ನ ತೋರಿಸ್ತಾ ಇದ್ದಾನಂತ. ಇದನ್ನ ಹೇಗೆ ಚಿಂತನೆ ಮಾಡಬೇಕು ಅಂದ್ರೆ, ಶಂಖ ಚಕ್ರವನ್ನ ನಾನಿಟ್ಟುಕೊಂಡಿದ್ದೀನಿ, ನನಗೆ ಈ ಶಂಖ ಚಕ್ರಗಳು ಬೇಕಾಗಿಲ್ಲ, ನೀನು ಹಚ್ಚುಕೋ ಅಂತ ಹೇಳ್ತಾ ಇದ್ದಾರೆ. ನೀನು ಶಂಖ ಚಕ್ರವನ್ನ ನಿನ್ನ ದೇಹದಲ್ಲಿ ನೀನು ಹಚ್ಚಿಕೊಂಡ್ರೆ ನಾನು ಅಲ್ಲಿ ಬಂದು ಕುಳಿತೀನಿ ಅಂತ ಹೇಳ್ತಾರೆ. ಸೊ ಶಂಖ ಚಕ್ರಗಳನ್ನ ನಾವು ಧಾರಣೆ ಮಾಡಬೇಕು ಅಂಬೋದಕ್ಕೆ ಸೂಚನಾ ಇದು ಅಂತ ಹೇಳ್ತಾರೆ. ಆಮೇಲೆ ಮಿಕ್ಕಿದ್ದ ಎರಡು ಕೈಗಳು, ಇದು ಪುರಂದರ ವಿಠಲಕ್ಕೆ ಇದು ನಾವು ಅನೇಕ ತರ ಇದು ನೋಡಿದ್ದೀವಿ. ಒಂದು ಕೈ ಬಂದು ಒಂದು ತನ್ನ ಸೊಂಟದಲ್ಲಿ ಇಟ್ಟುಕೊಂಡಿದ್ದಾನಂತ. ಅಂದ್ರೆ ಇನ್ನೊಂದು ಕೈಯು ತನ್ನ ಪಾದವನ್ನ ತೋರಿಸ್ತಾ ಇದ್ದಾನಂತೆ. ಅಂದ್ರೆ ಏನು ವೆಂಕಟರಮಣನ ದರ್ಶನ ಮಾಡುವಾಗ ಆ ನಮ್ಮ ಮನೆಯಲ್ಲಿ ಇರುವಂತಹ ಭಗವಂತನ, ನಮ್ಮ ಬಿಂಬರೂಪಿಯಾದಂತ ಭಗವಂತನ ನೋಡುವಾಗ ಪಾದ ದರ್ಶನ ಮಾಡಬೇಕು ಫಸ್ಟ್ ಅಂತ ಹೇಳ್ತಾರೆ. ಆ ಚರಣವನ್ನ ನೋಡಬೇಕು ಅಂತ. ಯಾಕೆ ಆ ಚರಣವನ್ನ ಹೋಗಿ ನಾವು ನೋಡಬೇಕು? ಆ ಚರಣ ಅಂಬೋದಕ್ಕೆ ಅರ್ಥನೇ ಚರ ಅಂದ್ರ ಚರ ಅಂಬೋ ಶಬ್ದದಲ್ಲಿ ಚರ ಭಕ್ಷ ಅಂಬೋ ಧಾತು. ಅಂದ್ರೆ ಆ ಕಾಲನ್ನ ನಾವು ದರ್ಶನ ಮಾಡಿದಾಗ ನಮ್ಮ ಪಾಪವೆಲ್ಲ ತಿಂದು ಬಿಡ್ತಾನಂತ. ಭಕ್ಷ ಅಂಬೋದು ಎಲ್ಲ ಊಟ ತಿಂದು ಬಿಡ್ತಾನ, ನಮ್ಮ ಪಾಪ ಎಲ್ಲ ತೆಗೆದು ಬಿಡ್ತಾನಂತ. ಆಮೇಲೆ ಆ ಚರ ಅಂಬೋ ಧಾತುಗೆ ಗತಿ ಅಂಬೋ ಅರ್ಥನೂ ಉಂಟು. ಅಂದ್ರೆ ಆ ಪಾಪವನ್ನ ತಿಂದು ನಮಗೆ ಜ್ಞಾನವನ್ನ ಕೊಟ್ಟು ನಮಗೆ ಮೇಲಕ್ಕೆ ಕರ್ಕೊಂಡು ಹೋಗ್ತಾನಂತ. ಅವನು ಎತ್ತರದಲ್ಲಿ ನಿಂತಿದ್ದಾನೆ, ನಮ್ಮನ್ನು ಮೇಲಕ್ಕೆ ಮೇಲಕ್ಕೆ ಅಂದ್ರೆ ಆ ಉನ್ನತ ಸ್ಥಿತಿಗೆ ಕರ್ಕೊಂಡು ಹೋಗ್ತಾನೆ. ಹೋಗಿ ಏನು ಮಾಡ್ತಾನೆ? ಚರಣ ಅಂತ ಹೇಳ್ತೇನೆ ನಾ ಅಂದ್ರೆ ಆನಂದವನ್ನ ಕೊಡ್ತಾನೆ. ಜ್ಞಾನವೇ ಆನಂದ, ಆನಂದ ಸ್ಥಿತಿ ಇಲ್ಲಿನೂ ಕೊಡ್ತಾನೆ. ಇಲ್ಲಿ ಆನಂದ ಏನ್ ಕೊಡ್ತಾ ಇದ್ದಾನೆ? ಅವನ ನೆನಪಿದ್ರೆ ಅವನೇ ರಕ್ಷಣೆ ಮಾಡ್ತಾನೆ ಅನ್ಬೋ ಒಂದು ಧೈರ್ಯ ಇದ್ರೆ, ಅವನ ನಮ್ಮ ಒಳಗೆ ಹೊರಗೆ ಸುತ್ತು ಎಲ್ಲ ಇದಾನ ಅಂತ ತಿಳ್ಕೊಂಡಾಗ ನಮ್ಗೆ ಭಯ ಇರೋದಿಲ್ಲ. ಸೊ ಆ ಭಯ ಸಿಕ್ಕತ್ತ ಒಂದು. ಆಮೇಲೆ ಕೊನೆಯಲ್ಲಿ ಮೋಕ್ಷದಲ್ಲಿ ನಮಗೆ ಆನಂದ ಸ್ವರೂಪ ಆನಂದ ಸ್ಥಿತಿಯನ್ನ ಕೊಡ್ತಾನಂತ. ಸೊ ಅದನ್ನ ನೋಡು, ಚರಣವನ್ನ ನೋಡು, ನನಗೆ ನನ್ನ ಪಾದವನ್ನ ನೋಡು, ನನ್ನ ಪಾದವನ್ನ ನೋಡಿ ಅದೇ ಶರಣ ಅಂದ್ರೆ ಅದೇ ಆಶ್ರಯ. ನೀನು ಅವನ ಶರಣಕ್ಕೆ ಎರಗಿದ್ರೆ ಅವನು ನಿನಗೆ ಶರಣ ಆಗ್ತಾನ, ಅಂದ್ರೆ ಅವನು ನಿನ್ಗೆ ಯಾವತ್ತು ಆಶ್ರಯಭೂತನಾಗ್ತಾನ ಅಂಬುದು ಅಂತ. ಶರಣ ಕೆರಗಿದ್ರೆ ಶರಣ ಸಿಕ್ಕುತ್ತ ಅಂತ ಹೇಳ್ತಾರೆ. ಇದಾದ ಮೇಲೆ ಹಾಗೆ ನಾವು ತಿಳ್ಕೊಂಡ್ರೆ ಏನಾಗತ್ತೆ? ನಾವು ಸಂಸಾರದಲ್ಲೇ ಇದ್ದೀವಿಲ್ಲ, ಈ ಸಂಸಾರ ಏನಾಗತ್ತೆ? ಈ ಸಂಸಾರ ಅಂಬೋ ದುಃಖ ಸಾಗರ ನಮ್ಗೆ ಇಟ್ ಕಮ್ಸ್ ಓನ್ಲಿ ಅಪ್ ಟು ಅವರ್ ಶಿಪ್. ಅಂದ್ರೆ ಏನಾಗತ್ತೆ? ಯು ವಿಲ್ ನಾಟ್ ಬಿ ಡ್ರೌಂಡ್ ಇನ್ ದ ಸಂಸಾರ. ನಿನಗೆ ಈಜಬಲ್ಲ ನೀನು, ಯು ಕ್ಯಾನ್ ಸ್ವಿಮ್ ಅಕ್ರಾಸ್ ಈಸಿ ಆಗಿ, ನೀನು ಈ ಒಂದು ಸಂಸಾರವನ್ನ ದಾಟ್ಲಕ್ಕೆ ನಿನ್ಗೆ ಶಕ್ತಿ ಸಿಕ್ಕತ್ತ ಅಂತ ಅದು ವರ್ಣನೆ ಮಾಡತ್ತಂತ ಎರಡನೇದು. ಮೂರನೇದು ಏನ್ ಹೇಳ್ತಾ ಇದ್ದಾರಂದ್ರೆ, ಒಂದು ಚಮತ್ಕಾರವಾಗಿ ವಾದಿರಾಜರು ಹೇಳ್ತಾರೆ. ಹೇಗೆ ಹೇಳ್ತಾರಂದ್ರೆ, ಈ ಹರಿ ಭಕ್ತರು ಇದ್ದಾರಲ್ಲ, ಈ ಶ್ರೀನಿವಾಸನ ಭಕ್ತರು, ಬಿಕಾಸ್ ಇದು ಪಾಪ್ಯುಲರ್ ನೋಷನ್ ಇಸ್ ವಿಷ್ಣುವನ್ನ ಯಾರ್ಯಾರು ಸೇವೆ ಮಾಡ್ತಾರೋ ಅವರೆಲ್ಲ ಬಡವರಾಗ್ಬಿಡ್ತಾರ ಅಂತ ಒಂದು ತಪ್ಪು ತಿಳುವಳಿಕೆ ಉಂಟು. ಅದನ್ನ ನಿವಾರಣೆ ಮಾಡ್ಲಿಕ್ಕೆ ದಾಸರಿ ಇವರು ವಾದಿರಾಜರು ಹೇಳ್ತಾರೆ, ಹರಿ ಭಕ್ತರೆಲ್ಲ ತುಂಬಾ ಶ್ರೀಮಂತರಾಗಿರ್ತಾರಂತ. ಅವರೆಲ್ಲ ದೇ ಆರ್ ಆಲ್ ವೆರಿ ವೆರಿ ರಿಚ್ ಅಂತ. ರಿಚ್ ಅಂದ್ರೆ ನಾಟ್ ಓನ್ಲಿ ವಿತ್ ಜ್ಞಾನ ಮಾತ್ರ ಹೇಳ್ತಾ ಇಲ್ಲ, ಎಲ್ಲ ವಿಷಯದಲ್ಲಿನೂ ರಿಚ್, ದೇ ಆರ್ ವೆರಿ ವೆಲ್ತಿ ಅಂತ ಹೇಳ್ತಾ ಇದ್ದಾರೆ. ಅದನ್ನ ನೋಡಿ ಈ ಭಗವಂತ ಏನ್ ಅನ್ಕೊಳ್ತಾನಂದ್ರೆ, ಸೊ ಅಂತವ್ರು ನನಗೆ ಬೇಕು ಅಂತ ಅನ್ಕೊಳ್ತಾನಂತ. ಅವರಲ್ಲಿ ಭಕ್ತರಲ್ಲಿ ಅವರಲ್ಲಿ ಒಂದು ಧನ ಸಂಪತ್ತಿದೆ, ಆ ಧನ ಸಂಪತ್ತು ನನ್ನದು, ನನಗೆ ಬೇಕು ಅಂತ ಅವರ ಹತ್ರ ಬಂದು ಬರ್ತಾನಂತ. ಅವರ ಹತ್ರ ಬರ್ತಾನಂದ್ರೆ ಏನು, ಶ್ರೀನಿವಾಸ ದೇವರು ಭಕ್ತರ ಹತ್ರ ಹೋಗ್ತಾನಂತ. ಇದು ಒಂದು ಚಮತ್ಕಾರವಾಗಿ ಹೇಳ್ತಾರೆ. ಭಗವಂತ ಎಲ್ಲ ಕಡೆನೂ ಇದ್ದಾನೆ, ಶ್ರೀನಿವಾಸ ದೇವರು ಭಕ್ತರ ಹತ್ರ ಹೋಗ್ತಾನಂತ. ಅಂದ್ರೆ ಏನಾಯ್ತು, ಭಕ್ತರಿಗೆ ಇನ್ನೂ ಜಾಸ್ತಿ ಎಲ್ಲಾ ಸಂಪತ್ತು ಎಲ್ಲಾ ಬರುತ್ತೆ. ಬಂದ್ರ ಆ ಭಕ್ತರು ಏನ್ ಮಾಡ್ತಾರ, ತಿರುಗಾ ಆ ಶ್ರೀನಿವಾಸ ದೇವರಿಗೆ ಎಲ್ಲವೂ ಕೊಡ್ತಾನಂತ. ಸೊ ಶ್ರೀನಿವಾಸ ದೇವರು ತಿರುಗಾ ಅನ್ಸ್ಕೊಳ್ತಾರಂತೆ, ಎಲ್ಲ ಇವ್ರಿಗೆ ಕೊಟ್ರ ಅಂದ್ರೆ ಇನ್ನೂ ಇವರಲ್ಲಿ ಭಕ್ತಿ, ಇನ್ನೂ ಇವರಲ್ಲಿ ಸಂಪತ್ತಲ್ಲ ಇದಲ್ಲ ಅಂತ. ಅಂದ್ರೆ ಇದು ಚಮತ್ಕಾರವಾಗಿ ಹೇಳ್ತಾರೆ, ಯಾಕೆ ಅವರಲ್ಲಿ ಇದೆ ಭಕ್ತರಲ್ಲಿ ಅಂದ್ರೆ, ಲಕ್ಷ್ಮೀದೇವಿ ಹೋಗಿ ಕೂತ್ ಬಿಟ್ಟಿದ್ದಾನಂತ. ಭಕ್ತರು ಮನೆಯಲ್ಲಿ ಮನಸ್ಸಿನಲ್ಲಿ ಅವರ ಚಿಂತನೆಯಲ್ಲಿ ಲಕ್ಷ್ಮೀದೇವಿ ಬಂದು ಕೂತ್ ಬಿಟ್ಟಿದ್ದಾಳಂತ. ಕೂತ ಆ ಕಾರಣದಿಂದ ದೆನ್ ಭಗವಂತ ಅನ್ಕೊಳ್ತಾನಂತ, ಹೇ ಲಕ್ಷ್ಮೀದೇವಿ ಅಲ್ಲಿ ಇದ್ದಾಳೆ, ನಾನ್ ಎಷ್ಟು ಕೊಟ್ಟರು ತಿರುಗಾ ಕೊಡ್ತಾನೆ ಇರ್ತಾರೆ, ಇನ್ನೂ ಜಾಸ್ತಿ ಜಾಸ್ತಿ ಕೊಡ್ತಾ ಇದ್ದಾರೆ, ಸೊ ನಾನೇ ಹೋಗಿ ನಿರಂತರವಾಗಿ ಅವ್ರ ಮನಸ್ಸಲ್ಲಿ ಹೋಗಿ ನಾನು ಕೂತು ಬಿಡ್ತೀನಿ ಅಂತ ಆ ಶ್ರೀನಿವಾಸ ದೇವರು ಶ್ರೀನಿವಾಸ ಅವರು ಶ್ರೀ ಎಲ್ಲಿ ಇದ್ದಾಳೋ ಅಲ್ಲೇ ಹೋಗಿ ವಾಸ ಮಾಡಿಬಿಡ್ತಾರ. ಸೊ ಹಾಗೆ ಆ ಭಗವಂತ ಭಕ್ತರು ಹರಿಭಕ್ತರಲ್ಲಿ ಯಾವತ್ತೂ ಎಲ್ಲಾ ಸಂಪತ್ತು ತುಂಬಿ ಇರತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಒಂದು ಭಗವಂತ ಕೊಟ್ಟ ನಮಗೆ ಧನ ಧಾನ್ಯ ಸಂಪತ್ತುಗಳು ಉಂಟು, ಅದು ನಮ್ಮ ಸಾಧನೆಗೆ ಅಡ್ಡ ಆದ್ರೆ, ಅದು ವಿಘ್ನ ಮಾಡಿದ್ರೆ ದೇವರು ಅದನ್ನ ತೆಗಿತಾನೆ. ನಮಗೆ ಇವಾಗ ನೋಡ್ತೀವಿ, ಜನಕ ಇದ್ದಾನೆ, ಆಮೇಲೆ ಅನೇಕ ರಾಜೇಂದ್ರರು ಇರ್ತಾರೆ, ಅವರಲ್ಲಿ ದುಡ್ಡು ಕಾಸು ಎಲ್ಲವೂ ಚಂದಾಗೆ ಇರುತ್ತೆ. ದೇವರದನ್ನ ಯಾವ ಅಷ್ಟು ಇನ್ನೂ ಕೊಡ್ತಾನೆ ಇದ್ದ. ಯಾಕೆಂದ್ರೆ ಆ ಒಂದು ದುಡ್ಡು ಕಾಸು ಎಲ್ಲವೂ ಆ ಭಗವಂತನ ಸೇವೆ, ಭಗವಂತನ ಜ್ಞಾನಕ್ಕೋಸ್ಕರ ಅವ್ರು ಮೀಸಲಿಟ್ರು. ಸೊ ದುಡ್ಡು ಇರೋದು ತಪ್ಪಲ್ಲ, ದುಡ್ಡಿನ ಮೇಲೆ ವಿಪರೀತವಾದ ಒಂದು ಸಂಘ, ಒಂದು ಅಭಿಮಾನ ಇಟ್ಟುಕೊಳ್ಳೋದು ತಪ್ಪಾಗತ್ತೆ. ಸೊ ಇದನ್ನ ಇಲ್ಲಿ ಹೇಳ್ತಾ ಇದ್ದಾರೆ, ಭಗವಂತನ ಮನೇಲಿ ಇರ್ತಾನೆ. ಇನ್ನೊಂದು ಇದರಲ್ಲಿ ಹೇಳ್ತಾರೆ, ಈ ಭಗವಂತ ಬಂದು ಆ ತಿರುಪತಿಯಲ್ಲಿ ಒಂದು ಏನು ವಿಶೇಷ ಅಂದ್ರೆ ಗರುಡೋತ್ಸವ, ಗರುಡ ವಾಹನನಾಗಿ ದೇವರು ಮೆರೆತಾ ಇರ್ತಾನಂತ, ಅದು ವಿಶೇಷ ಅಂತ ತಿರುಪತಿಯಲ್ಲಿ. ಇದು ಯಾಕೆ ಅಂದ್ರೆ ಅವನ ಗರುಡ ಆ ವೈಕುಂಠ ಅದನ್ನ ಭೂಮಿಯಲ್ಲಿ ತಂದಿಟ್ಟ, ಭೂ ವೈಕುಂಠ ಮಾಡಿದ. ಸೊ ಅವನ ಮೇಲೆ ಗರುಡ ವಾಹನನಾಗಿ ಮೆರೆಯುತ್ತಾ ಇದ್ದಾನಂದ್ರೆ, ಅಂದ್ರೆ ಗರುಡ ವಾಹನ ಅಂದ್ರೆ ಅವನಿಗೆ ವಾಯುವಾಹನ ಅಲ್ಲವೋ ಅಂದ್ರೆ, ಗರುಡ ವಾಹನ ಅಂದ್ರೆ ವಾಯುವಾಹನವೇ ಆಗತ್ತೆ. ಯಾಕೆ ಅಂದ್ರೆ ಹೇಳ್ತಾರೆ, ಈ ಗರುಡ ಅಂಬೋದು ಶಬ್ದವೇ ಹೇಗಿದೆ ಅಂದ್ರೆ ಗರುತ್ವ ಅಂದ್ರೆ ಶಬ್ದದಿಂದ ಅದು ಮೇಲಕ್ಕೆ ನಮಗೆ ಕೊಂಡೊಯ್ಯತ್ತಂತ. ಅಂದ್ರೆ ಶಬ್ದ ಅಂದ್ರೆ ಈ ಒಂದು ವಿಂಗ್ಸ್ ಇರುತ್ತಲ್ಲ, ಈ ಒಂದು ವಿಂಗ್ಸ್ ಇಂದ ಅದು ಆ ಒಂದು ಅದು ಮೇಲಕ್ಕೆ ಏಳೋವಾಗ ಆ ಒಂದು ಗಾಳಿ ಮತ್ತು ಗರುತ್ತಿದ್ದಾಯ್ತು, ಮೇಲಕ್ಕೆ ಹೋಗುವಾಗ ಆ ಶಬ್ದಗಳು ಬರುತ್ತಂತ. ಏನು ಶಬ್ದ ಬರುತ್ತೆ ಅಂದ್ರೆ ಸಾಮವೇದ ಬರುತ್ತಂತ. ಆ ಸಾಮಗಾನ ಮಾಡ್ತಾ ಇರ್ತಾನ, ಆ ಸಾಮವೇದಕ್ಕೆ ಮುಖ್ಯ ಅಭಿಮಾನಿಗಳು ಲಕ್ಷ್ಮಿ ಆದ ಮೇಲೆ ನಮ್ಮ ವಾಯುದೇವರೇ ಆಗ್ತಾರೆ. ಸೊ ಇವನು ವಾಯುವಾಹನನು ಆಗ್ತಾನೆ, ಗರುಡ ವಾಹನವನ್ನು ಆಗ್ತಾನೆ, ವೇದದ ಮೂಲಕವಾಗಿ ಆ ಜ್ಞಾನವನ್ನ ತಂದುಕೊಡ್ತಾನೆ. ಸೊ ಅಲ್ಲಿ ಗರುಡೋತ್ಸವ ತುಂಬಾ ವಿಶೇಷ ಅಂತ ಹೇಳ್ತಾ ಇದ್ದಾರೆ. ಇದಾದ ಮೇಲೆ ಶೇಷಶಾಹಿಯಾಗಿದ್ದಾನೆ. ಶೇಷಶಾಹಿತ್ವ ಅಂಬೋದು ಭಗವಂತನನ್ನ ವಿಶೇಷ ಲಕ್ಷಣ, ಅದು ನಾರಾಯಣನ ಒಬ್ಬನಿಗೆ ಅದು ಶೇಷಶಾಹಿತ್ವ ಬರುತ್ತೆ. ಅದು ಅಸಾಧಾರಣ ಧರ್ಮ ಅಂತ ಹೇಳ್ತಾರೆ. ಅಂದ್ರೆ ರುದ್ರದೇವರು ಮತ್ತು ಇಂದ್ರದೇವರು ಮುಂತಾದವ್ರನ್ನ ನಮಸ್ಕಾರ ಮಾಡುವಾಗ ಶೇಷಶಾಹಿ ಅಂತ ನಾವು ಕರೆಯೋದಿಲ್ಲ. ಶೇಷಶಾಹಿತ್ವ ಅಂಬೋದು ನಾರಾಯಣನಿಗೆ ಎಕ್ಸ್ಕ್ಲೂಸಿವ್ ಸ್ಪೆಸಿಫಿಕ್ ಅಡ್ರೆಸ್ ಅದು. ಸೊ ಶೇಷಶಾಹಿ ಎಂಬುದನ್ನ ನಾವು ಚಿಂತನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಶೇಷಶಾಹಿ ಎಂಬುದ ಮೂಲಕವಾಗಿ ಶರೀರ ಪುರುಷರು ಶೇಷರ ದೇವರಾಗ್ತಾರೆ, ಅದನ್ನ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಇನ್ನೊಂದು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ವೆಂಕಟೇಶ ದೇವರನ್ನ ಸೌಂದರ್ಯ ಆ ವೈಭವ ಹಾಗೆ ವೆಂಕಟೇಶ ಕಲ್ಯಾಣದಲ್ಲೆಲ್ಲ ಬರುತ್ತೆ. ಅಂದ್ರೆ ಸರ್ವೋತ್ತಮ ಎಂಬೋ ಕಾನ್ಸೆಪ್ಟ್ ಅನ್ನ ತರ್ತಾ ಇದ್ದಾರೆ. ಸರ್ವೋತ್ತಮ ಹೇಗಾಗಿದ್ದಾನಂದ್ರೆ ಬ್ರಹ್ಮಾದಿ ದೇವತೆಗಳು, ರುದ್ರಾದಿ ದೇವತೆಗಳು ಎಲ್ಲರೂ ಶ್ರೀನಿವಾಸ ಕಲ್ಯಾಣ ಪುರಾಣದಲ್ಲಿ ಬರುವಂತ ಶ್ರೀನಿವಾಸ ಕಲ್ಯಾಣದಲ್ಲಿ ಎಲ್ಲರೂ ಸೇವೆ ಮಾಡ್ತಾ ಇದ್ದಾರಂತೆ. ಎಲ್ಲರಿಂದಲೇ ಸೇವೆಯನ್ನ ತಕ್ಕೊಳ್ತಾ ಇದ್ದಾನ ಕಾರಣದಿಂದ ಅವನೇ ಸರ್ವೋತ್ತಮ ಎಂಬುದನ್ನ ಹೇಳ್ತಾರೆ. ನೆಕ್ಸ್ಟ್ ಒಂದು ಇದಾದ ಮೇಲೆ ಇನ್ನೊಂದು ಏನ್ ಹೇಳ್ತಾರೆ ಅಂದ್ರೆ, ವೆಂಕಟೇಶ ಗಿರಿ, ವೆಂಕಟೇಶ ಪರ್ವತ ಅದು ಎಷ್ಟು ಶ್ರೇಷ್ಠ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಎಷ್ಟೆಷ್ಟೋ ಒಂದು ಕೋಟಾನುಕೋಟಿ ತೀರ್ಥಗಳು ಉಂಟು ಅಂತ ಹೇಳ್ತಾರೆ. ಎಲ್ಲಾ ತೀರ್ಥಗಳು ನಮ್ಗೆ ಸ್ಮರಣೆ ಮಾಡಕ್ಕೇನಾಗಲ್ಲ, ಇಂಪಾಸಿಬಲ್. ಸೊ ಮಿನಿಮಮ್ ಒಂದು ಐದು ಆರು ತೀರ್ಥಗಳನ್ನ ಸ್ಮರಣೆ ಮಾಡಬೇಕು ಅಂತ ಹೇಳ್ತಾರೆ. ಇದು ಯಾವ್ದು ಅಂದ್ರೆ, ಆಕಾಶ ಗಂಗಾ, ಪಾಪನಾಶಿನಿ, ಪಾಂಡು, ಕುಮಾರಧಾರ, ಸ್ವಾಮಿ ಪುಷ್ಕರ್ಣಿ. ಈ ತರ ಇದನ್ನ ನಾವು ಸ್ಮರಣೆ ಮಾಡ್ತಾ ಇದ್ರೆ ನಮ್ಗೆ ಪುಣ್ಯ ಸಿಕ್ಕತ್ತೆ ಅಂತ ಹೇಳ್ತಾರೆ. ಉಳಿದ ಎರಡು ಇದೆಲ್ಲ ಅಂದ್ರೆ ಆ ಎರಡು ಅಂದ್ರೆ ಪದ್ಮತೀರ್ಥ ಮತ್ತು ಕಪಿಲ ತೀರ್ಥ ಅಂಬುದು ಬೆಟ್ಟಕ್ಕೆ ಕೆಳಗಡೆ ಇರುವಂತದ್ದು. ಸೊ ಅದನ್ನನ್ನು ನಾವು ಸ್ಮರಣೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇದು ಎಲ್ಲವೂ ಹೇಳಿದ ಮೇಲೆ ವೆಂಕಟೇಶ ಅಂಬೋ ಶಬ್ದವನ್ನೇ ಹೇಳ್ತಾ ಇದ್ದಾರೆ. ವೆಂಕಟೇಶ ಅಂದ್ರೆ ಆ ಒಂದು ಅಂದ್ರೆ ಪಾಪವನ್ನ ಸುಟ್ಟು ಹಾಕ್ತಾನ ಅಂಬೋದು. ಅಂದ್ರೆ ನಮ್ಮ ಬಿಂಬರೂಪನಾದಂತ ಈ ವೆಂಕಟೇಶ, ಈ ಶ್ರೀನಿವಾಸ ನಮ್ಮ ಹೃದಯ ಗುಹೆಯಲ್ಲೇ ಬಿಂಬರೂಪನಾಗಿದ್ದಾನೆ. ಇವನು ನಮ್ಮ ಪಾಪ ನಮ್ಮ ಜೊತೆಯಲ್ಲಿ ಯಾಕೆ ಇದ್ದಾನೆ, ನಮ್ಮ ಉದ್ಧಾರಕ್ಕಿದ್ದಾನೆ. ನಮ್ಮ ಪಾಪವೆಲ್ಲ ಸುಟ್ಟು ನಮ್ಗೆ ಒಂದು ಪುಣ್ಯ ದ್ವಾರ ನಮ್ಗೆ ಜ್ಞಾನವನ್ನ ಕೊಟ್ಟು ಕೊನೆಯಲ್ಲಿ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಾನೆ. ಅವನು ಪರಮ ಕಾರುಣ್ಯ ಸಾಗರ ಅಂತ ಅದನ್ನ ಹೇಳ್ತಾರೆ. ಹೇಳಿ ಈ ಸ್ವರ್ಣಮುಖಿ ಒಂದು ನದಿ ಬಗ್ಗೆನು ಹೇಳ್ತಾರೆ. ಇದನ್ನ ಹೇಗೆ ಹೇಳ್ತಾರೆ ಅಂದ್ರೆ, ಇದು ಹೆಸರೇ ಹೇಳ್ತಾರ, ಸುವರ್ಣ ಅಂತ ಹೇಳ್ತಾರೆ. ಸುವರ್ಣಗಳು ಅಂದ ಸುವರ್ಣ ನದಿ ಅಂತದ್ದು, ಅದು ಬಂಗಾರದಂತೆ ಇರತ್ತಂತೆ. ಏನಿದ್ರಿ ವಿಶೇಷ ಅಂದ್ರೆ ಸುವರ್ಣ ಅಂತ. ವರ್ಣಗಳು ಅಂದ್ರೆ ವೇದಗಳು ಅಂತ ಅರ್ಥ. ವೇದಗಳು ಒಳ್ಳೆ, ಸು ಅಂದ್ರೆ ಮಂಗಳವನ್ನ ಉಂಟು ಮಾಡುವಂತ ಈ ವೇದ ಜ್ಞಾನವನ್ನ ನಮಗೆ ಈ ಒಂದು ನದಿ ದ್ವಾರ ಭಗವಂತ ಕೊಡ್ತಾನ. ನದಿಯಲ್ಲಿ ನಿಂತ ಈ ಒಂದು ಸ್ವರ್ಣ ನದಿ, ಸ್ವರ್ಣಮುಖಿ ಎಂಬ ನದಿಯಲ್ಲಿ ಇದ್ದು ಆ ಒಂದು ನಮ್ಗೆ ಆ ಒಂದು ಸ್ಮರಣೆ ಮಾಡೋರ್ಗೇನು ಅದು ಆ ಒಂದು ಪುಣ್ಯವನ್ನ ತಂದುಕೊಟ್ಟು ನಮ್ಗೆ ಪಾಪವನ್ನ ತೆಗೆದು ಪುಣ್ಯವನ್ನ ಕೊಟ್ಟು ಆ ಪುಣ್ಯ ದ್ವಾರ ಈ ವೇದದಲ್ಲಿ ಏನ್ ವೇದಗಳು ಅಂದ್ರೇನೆ ಭಗವಂತ ಮಹಿಮೆಯನ್ನ ಹೇಳೋದು, ಆ ಭಗವಂತನ ಉತ್ಕೃಷ್ಟತೆಯನ್ನ ಹೇಳೋದು, ಅದನ್ನ ನಮ್ಗೆ ತಂದು ಕೊಡ್ತಾ ಇದ್ದಾನೆ ಅಂತ ಹೇಳ್ತಾರೆ. ಕೃಷ್ಣಾರ್ಪಣಮಸ್ತು.